తమసే జగజ్జన్మస్థేమ ప్రళయ రచనాశీల వపుషే నమో అశేషాంనాయ స్మృతి హృదయ దీప్తాయ హరయే. ఏనాయ్తీగ ఓం నారాయణం నిఖిల పూర్ణ గుణైక దేహం నిర్దోషమాప్యతమప్యఖిలై సువాక్యై అశోద్భవాజితమశేష విశేషతోపి వంద్యం సదా ప్రియతమం మమ సన్నమామి ఇదముక్తం భవతి. యద్యపి జిజ్ఞాసాయా స్వర్గాది రూపో అభ్యుదయ ప్రయోజనం సంభవతి. బ్రహ్మ జిజ్ఞాస మాడోరు ఇదే హేతారు, స్వర్గాది రూప అభ్యుదయ ప్రవృత్త కర్మ ఇష్టపడదిల్ అవరు అర్థ ఆయ్తా. సేమ్ అదే ఎరడుకో అందుకో ఎలా శాస్త్రాలలో కూడా ఒందానికే ఇరుతుంది. తథాపి మోక్షో భవిష్యత్తి, ముఖ్య ఫల ఇదే అవరికి. నివృత్త కర్మ మాడోరు ఏనిదే ముఖ్య ఫల ఇది. తస్య అనన్య సాధ్యత్వ, బేరే దారి ఇల్ల అది. మోక్షకే బేరే దారి ఇల్ల. స్వర్గకు అనేక దారి ఇరబోదు, మోక్షకు ఒందే ఉంది దారి. మోక్ష సాధనం మీ సాక్షాత్ భగవానేవా, మోక్ష సాధన సాక్షాత్ పరమాత్మనే వృత్తు, బేరే యారో అల్ల. బంధకో భవపాశేనా భవపాశాచ్య మోచక ఇత్యాది వచనాత్. సాధనంచ ద్విధం, సాధన ఎరడు విధ, సిద్ధం అసిద్ధంచ. నిన్నదే లాగిత్తు, సిద్ధ సాధన అంత ఉంది, అసిద్ధ సాధన అంత ఉంది. అసిద్ధ సాధన ఏం మాడ్బేకు, యావాగలు నావు సిద్ధ మాడ్కోబేకు. తత్ర అసిద్ధం ఉత్పాద్యం ఫలకామేన యథా యాగాది, యాగాదిగడింద స్వర్గ అంత గొత్తాదరే యాగ మాడి సంపాదనే మాడ్బేకు. సిద్ధంతో సవ్యాపారీకరణీయం యథా కుఠారాది, సిద్ధవాద సాధన ఏం మాడ్బేకు, ಯಕ್ಷಣಿ ತರಬೇಕಷ್ಟೇ. ಎಲ್ಲ ರೆಡಿ ಇದೆ, ಸ್ವಿಚ್ ಹಾಕ ಕೆಲಸ ಮಾಡಿದ ಹಾಗೂ ಹಾಕಿ ಕನೆಕ್ಷಣ್ಣೆ ಇಲ್ಲ, ಕನೆಕ್ಷನ್ ತಗೋಬೇಕು. ಕನೆಕ್ಷನ್ ಸ್ವಿಚ್ ಹಾಕಬೇಕಷ್ಟೇ. ಅದಕ್ಕೆ ಸಿದ್ಧವಾದ ಸಾಧನ ಏನು ಮಾಡಬೇಕು, ಯಾವಾಗಲೂ ಸವ್ಯಾಪಾರೀಕರಣೀಯ ಅಂದರೆ ಅದನ್ನೇನು ಮಾಡಬೇಕು, ಆಕ್ಟಿವ್ ಮಾಡಬೇಕಷ್ಟೇ, ಇನ್ನೇನಿಲ್ಲ. ಇಲ್ಲಿ ಪರಮಾತ್ಮ ಯಾರು ಸಿದ್ಧ ಸಾಧನ, ಸಾಧನ ಭಗವಾನ್ ಮುಕ್ಷಣ ಸವ್ಯಾಪಾರೀಕರಣೀಯ. ನಮ್ಮ ಕಡೆ ಕಣ್ಣೆತ್ತೆ ನೋಡಬೇಕು. ಕೃತೋಸ್ಮರ ಕೃತಂ ಸ್ಮರ ಅಂತ ಈಶಾವಾಸ್ಯದಲ್ಲಿ ಬರುತ್ತಲ್ಲ ಹಾಗೆ. ವ್ಯಾಪಾರಸ್ಥೆ ಪ್ರಸನ್ನತ ಇವ, ದೇವರು ವ್ಯಾಪಾರ ಮಾಡೋದು ನಮ್ಮ ಕಡೆಗೆ ಅಂದರೆ ಏನು, ಇನ್ನೇನು ವ್ಯಾಪಾರ ಮಾಡಬೇಕಾಗಿಲ್ಲ, ಅನುಗ್ರಹ ಮಾಡಿದರೆ ಸಾಕು. ಅನುಗ್ರಹ ಉನ್ಮುಖೋ ಭವ ಅಂತ ಕೇಳೋದು. ನಿಗಡಾದಿ ಮೋಚಕೇಶು ರಾಜಾದಿಷು ತಥಾ ದರ್ಶನ, ಬಂಧನದಿಂದ ಬಿಡುಗಡೆ ಮಾಡ್ತಕ್ಕಂಥ ರಾಜಾದಿಗಳು ಏನು ಮಾಡ್ತಾರೆ, ಅವರೊಂದು ಬಿಚ್ಚದಕ್ಕೆ ಹೋಗೋದಿಲ್ಲ. ನೋಡಿ ಅಷ್ಟು ಮುಗಿದೋಯ್ತು, ಒಂದು ತರ್ತು ನೋಡಿ ಓಕೆ ಅಂದರೆ ಆಗಿರೋದು ಕೆಲಸ. ಅದು ಕರುಣೆಯಿಂದ ನೋಡಬೇಕಷ್ಟೇ. ಅದನ್ನೇ ಸುವ್ಯಾಪಾರೀಕರಣೀಯ ಅಂತ ಕರೀತಾರೆ. ಇದಕ್ಕೆಲ್ಲ ಆಧಾರ ಏನು ಅಂದರೆ, ಯಸ್ಯ ಪ್ರಸಾದಾತ್ ಪರಮಾರ್ಥಿ ರೂಪಾತ್ ಅಸ್ಮಾತ್ ಸಂಸಾರಾತ್ ಮುಚ್ಚತೆ ನಾಪರೇಣ ಇತ್ಯಾದಿ ಶ್ರುತಿಯಶ್ಚ ಇತ್ಯಾದಿ ನಾರಾಯಣ ಶ್ರುತಿ ಅಂತ ಆಚಾರ್ಯರು ತತ್ವನಿಂದರೆ ಕೋಟ್ ಮಾಡ್ತಾರೆ. ವಿಷ್ಣು ತತ್ವನಿಂದ ಬೋದಿದೆ, ಈಗ ಜ್ಞಾಪಕ ಇದ್ರೆ ಗೊತ್ತಾಗುತ್ತೆ. ಆಡದಂತ ಪಾರಾಯಣ ಮಾಡ್ತಿರ್ಬೇಕು ಹಾಗಾಗಿ ಅವ ಕೊನೆ ಪಕ್ಷ ಯಾವ ಎಲ್ಲಿದ್ವಿ ಅನ್ನೋದು ಜ್ಞಾಪಕ ಇರುತ್ತೆ. ಕೊನೆ ಪಕ್ಷ ಯಸ್ಯ ಪ್ರಸಾದಾತ್ ಪರಮಾರ್ಥಿ ರೂಪಾತ್ ಅಸ್ಮಾತ್ ಸಂಸಾರಾತ್ ಮುಚ್ಚತೆ ನಾಪರೇಣ, ಪರಮಾತ್ಮನ ಪರಮಪ್ರಸಾದದಿಂದ ಈ ಒಂದು ಮಹಾ ನೋವಿನ ಸಂಸಾರದಿಂದ ಬಿಡುಗಡೆ ಹೊಂತಾನೆ ಅಂತ ಹೇಳಿರೋದ್ರಿಂದ ಮೋಕ್ಷಕಾಂತ ಯಾರಂತಾಯ್ತಾಗ ನಾರಾಯಣ ಅಂತ ಕನ್ಫರ್ಮ್ ಆಯಿತು. ಜೊತೆಗೆ ಪ್ರಸಾದ ಅಂತ ಕನ್ಫರ್ಮ್ ಆಯಿತು. ದೇವ್ರು ಏನು ಮಾಡ್ಬೇಕು ನಮ್ಮ ಮೇಲೆ, ಪ್ರಸಾದ ಮಾಡ್ಬೇಕು. ಇಲ್ಲದ ಹೋದ್ರೆ ಇಲ್ಲ, ದೇವ್ರು ಉದ್ಧಾರ ಮಾಡ್ತಾನೆ. ದೇವ್ರು ಯಾವಾಗಲೂ ಇದ್ದಾನೆ ಉದ್ಧಾರ ಮಾಡಲಿ ಅಂತ ಕೇಳಿದ್ರೆ ಕರೆಕ್ಟು, ನೀವು ಅನುಗ್ರಹ ಮಾಡಿದ್ರೆ ಉದ್ಧಾರ ಮಾಡ್ತಾನೆ. ಅನುಗ್ರಹ ಯಾವಾಗ ಮಾಡ್ತಾನೆ, ನೀವು ಜ್ಞಾನಿಗಳಾದ್ರೆ ಅನುಗ್ರಹ ಮಾಡ್ತಾನೆ, ಅದಕ್ಕೆ ಜ್ಞಾನಕ್ಕೆ ಪ್ರಯತ್ನ ಪಡಬೇಕು. ಇತ್ಯಾದಿ ಶ್ರುತೇಶ್ಚ ವ್ಯಾಪಾರ ಪ್ರಾಧಾನ್ಯೋಕ್ತಿಶ್ಚ ಇಂದ್ರಿಯ ಅರ್ಥ ಸನ್ನಿಕರ್ಷ ಪ್ರತ್ಯಕ್ಷ ಮಿತ್ಯಾದೋ ವಿವ ಔಪಚಾರಿಕಿ. ಈಗ ಎರಡು ರೀತಿ, ದೇವ್ರ ಮೋಕ್ಷಕ್ಕೆ ಸಾಧನನೋ ದೇವ್ರ ಪ್ರಸಾದ ಮೋಕ್ಷಕ್ಕೆ ಸಾಧನನು ಅಂತ ಪ್ರಶ್ನೆ. ದೇವ್ರ ಮೋಕ್ಷಕ್ಕೆ ಸಾಧನ, ದೇವ್ರ ಪ್ರಸಾದ ಮೋಕ್ಷಕ್ಕೆ ಸಾಧನನು. ಅದಕ್ಕೆ ದೇವ್ರ ಪ್ರಸಾದನೇ ಮೋಕ್ಷಕ್ಕೆ ಸಾಧನ. ದೇವ್ರ ಮೋಕ್ಷಕ್ಕೆ ಸಾಧನ ಅಂದ್ರೆ ಏನರ್ಥ ಅಂದರೆ, ದೇವ್ರ ಪ್ರಸಾದ ಅಂತಲೇ ಅರ್ಥ ಅಂತ ಹೇಳ್ಬಿಟ್ಟು. ಅದಕ್ಕೆ ಇಂದು ಪ್ರತ್ಯಕ್ಷ ಅಂದರೆ ಏನು ಅಂತ ಕರಿಬೇಕಾದ್ರೆ ಎರಡು ರೀತಿ ಡಿಫೈನ್ ಮಾಡ್ತಾರೆ. ಏನಂತ, ನಿರ್ದೋಷ್ಟ ಮಂದ್ರಿ ಅಂತೂ ಅಕ್ಷಂ, ಇಂದ್ರಿಯ ಪ್ರತ್ಯಕ್ಷ ಅಂತ ಒಂದು ಕಡೆ ಹೇಳ್ತಾರೆ. ನಿರ್ದೋಷ ಅರ್ಥ ಇಂದ್ರಿಯ ಸನ್ನಿಕರ್ಷ ಪ್ರತ್ಯಕ್ಷ ಇನ್ನೊಂದು ಕಡೆ ಹೇಳ್ತಾರೆ. ಇಂದ್ರಿಯ ಪ್ರತ್ಯಕ್ಷ ಅಂತ ಒಂದು ಕಡೆಗೆ, ಇಂದ್ರಿಯ ವಿಷಯಗಳ ಕಾಂಟ್ಯಾಕ್ಟ್ ಪ್ರತ್ಯಕ್ಷ ಅಂತ ಒಂದು ಕಡೆ ಹೇಳ್ತಾರೆ. ಎರಡರ್ಥನೂ ಒಂದೇನೆ, ಇಂದ್ರಿಯ ಕಾಂಟ್ಯಾಕ್ಟ್ ಅಂತಲೇ ಅರ್ಥ. ಬಟ್ ಸರಿಯಾದ ಇಂದ್ರಿಯ ಅಂದರೆ ಅರ್ಥ ಏನು, ಸರಿಯಾದ ಇಂದ್ರಿಯ ಕಾಂಟ್ಯಾಕ್ಟ್ ಮಾಡುತ್ತಾ ಅದರಿಂದ ಅಂತ ಅರ್ಥ ಅಷ್ಟೇ ಹೊರತು, ದೇವ್ರ ಮೋಕ್ಷ ಸಾಧನ ಅಂದರೆ ದೇವ್ರ ಪ್ರಸಾದ ಮೋಕ್ಷಕ್ಕೆ ಸಾಧನ, ಅಥವಾ ಪ್ರಸನ್ನನಾದ ದೇವರು ಮೋಕ್ಷಕ್ಕೆ ಸಾಧನ. ಆ ರೀತಿಯಲ್ಲಿ ಮೋಚಕ ಕೆಲವರು ಇರ್ತಾರೆ, ಯಾವುದೇ ಕೆಲಸ ಆಗಿರೋದು ಆಫೀಸರ್ ಕಂಡು ಬರ್ತಾರೆ, ತಕ್ಷಣ ಕೆಲಸ ಆಗೋಯ್ತು. ಯಾವುದೇ ಪೆಂಡಿಂಗ್ ಇತ್ತು ನೋಡಿದ್ರೆ ಕೆಲಸ ಮಾಡಿಕೊಟ್ಬಿಟ್ಟು ಇನ್ನೊಬ್ರು ಬಯಸ್ಕೊಂಡ್ಬರ್ತಾರೆ, ತಪ್ಪು ಕೇಸ್ ಆಗಿರುತ್ತದ್ದು ಬಯಸ್ಕೊಂಡು ಬರ್ತಾರೆ. ಕಾಂಟ್ಯಾಕ್ಟ್ ಆದರೂ ಏನಾಗಲಿಲ್ಲ, ಅಲ್ಲಿ ಅನುಗ್ರಹ ಆಗಲಿಲ್ಲ. ಹೌದಾ, ನೀನು ಕೊಡೋ ವ್ಯವಸ್ಥೆ ಮಾಡಿದ್ರು ಅವರು, ಹಾಗೆ ಹೇಳ್ತೀನಿ ಮಾಡಬೇಡ ಅಂತ ಹೇಳಿ ಕಳಿಸ್ತೀನಿ ಅಂತ ಹೇಳ್ಬಿಡ್ತಾರೆ. ಅರ್ಥ ಆಯ್ತಾ? ಆದ್ದರಿಂದ ಅಧಿಕಾರಿ ಹತ್ರ ಕೆಲಸ ಆಗುತ್ತೆ ಅಂದರೆ ಅನುಗ್ರಹ ಮಾಡಿದರೆ ಅಂತಲೇ ಅರ್ಥ. ಅವ್ರದ್ದು ಹೋದ್ರೆ ಇಲ್ಲ, ಅದೆಲ್ಲ ಕ್ಲಿಯರಾಗಿ ತೋರಿಸ್ತಾರೆ. ಅದೇ ರೀತಿಯೇ ಜ್ಞಾನ ಮೋಕ್ಷಕ್ಕೆ ಸಾಧನ, ಭಕ್ತಿ ಮೋಕ್ಷಕ್ಕೆ ಸಾಧನ ಅಂದರೆ ಏನರ್ಥ? ಜ್ಞಾನ ಅಂದರೂ ಒಂದೇ, ಭಕ್ತಿ ಅಂದರೂ ಒಂದೇ. ಸರಿಯಾದ ಜ್ಞಾನ ಏನಾಗುತ್ತೆ? ಭಕ್ತಿ ಆಗೇ ಆಗುತ್ತೆ. ಆದರೆ ಸೊ ಜ್ಞಾನದಿಂದ ಮೋಕ್ಷ, ಜ್ಞಾನೇನೈವ ಪರಂಪರಂ ಹೇಳ್ತಾರೆ, ಭಕ್ತಿಯೈವ ಮೋಕ್ಷ ಇನ್ನೊಂದು ಕಡೆ ಹೇಳ್ತಾರೆ. ಎರಡೂ ಒಂದೇ ಅರ್ಥ, ವ್ಯತ್ಯಾಸ ಆಗೋದಿಲ್ಲ. ಮೋಚಕ ಮೋಚಕಶ್ಚ ಈಶ್ವರ ಪ್ರಸಾದ ವ್ಯಾಪಾರ ಪ್ರಾಧಾನ್ಯೋಕ್ತಿಶ್ಚ ಇಂದ್ರಿಯಾರ್ಥ ಸನ್ನಿಕರ್ಷ ಪ್ರತ್ಯಕ್ಷ ಮಿತ್ಯಾದೋ ವಿವ ಔಪಚಾರಿಕಿ. ಸೆಕೆಂಡರಿ ಸೆನ್ಸ್ ಅಂತ ಹೇಳಿತ್ತು, ಪ್ರೈಮರಿ ಸೆನ್ಸ್ ಅಂದರೆ ದೇವರ ಅನುಗ್ರಹದಿಂದಲೇ ಪ್ರತ್ಯಕ್ಷ. ಮೋಚಕಶ್ಚ ಈಶ್ವರ ಪ್ರಸಾದ ತದ್ಭಕ್ತ್ಯ ತದ್ಭಕ್ತೇಕ ಸಾಧ್ಯ ಮತ್ತೆ ಹೇಳ್ತಾರೆ. ಮೋಚಕಶ್ಚ ಈಶ್ವರ ಪ್ರಸಾದ ತದ್ಭಕ್ತೇಕ ಸಾಧ್ಯ. ಮೋಚಕವಾದ ಪರಮಾತ್ಮನ ಪ್ರಸಾದ ಬರಬೇಕಾದ್ರೆ ನಮ್ಮಲ್ಲಿ ಏನು ಮಾಡಬೇಕು? ಭಕ್ತಿ ಒಂದೇ, ಇನ್ನೇನು ಮಾಡಿದರೂ ಇಲ್ಲ, ಭಕ್ತಿ ಮಾಡಬೇಕು. ಭಕ್ತೈವ ತುಷ್ಟಿಮಭ್ಯೇತಿ ವಿಷ್ಣುರ್ ನನ್ನೇನ ಕೇನಚಿತ್ ಇತ್ಯಾದಿ ವಚನಾತ್. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಇದನ್ನು ಭವಿಷ್ಯತ್ ಪರ್ವಣಿ ಅಂತ ಆಚಾರ್ಯ ಕೋಟ್ ಮಾಡ್ತಾರೆ ಮೊದಲನೇ ಅಧ್ಯಾಯದೊಳಗೆ. ಭಕ್ತೈವ ತುಷ್ಟಿಮಭ್ಯೇತಿ ವಿಷ್ಣು ನನ್ನೇನ ಕೇನಚಿತ್. ವಿಷ್ಣುವು ಭಕ್ತ್ಯಾ ಏವ, ಭಕ್ತಿಯಿಂದನೇ ತುಷ್ಟಿಮಭ್ಯೇತಿ ಸಂತುಷ್ಟಿಯನ್ನು ಹೊಂದ್ತಾನೆ. ಅಷ್ಟೇ ಸುಮ್ಮನಾಗಲಿಲ್ಲ, ನಾ ಅನ್ನೇನ ಕೇನಚಿತ್ ಬೇರೆ ಯಾವುದರಿಂದನೂ ಅಲ್ಲ, ಅಸರ್ಟ್ ಮಾಡಿದಾಗ ಆಯ್ತು. ಅದೇ ಹೇಳಿದಾಗ ಇದೊಂದೇ ದಾರಿ, ಬೇರೆ ದಾರಿ ಇಲ್ಲ ಅಂತ ಹೇಳಿದಾಗ ಅದು ಕನ್ಫರ್ಮ್ ಆಗುತ್ತೆ. ಅದು ಸ್ಪಷ್ಟ ವಾಕ್ಯ ಬಂದಿದೆ, ಜ್ಞಾನೇನೈವ ಪರಂಪದಂ ಅಂತ ಅಲ್ಲಿ ಹೇಳಿದರು. ತಮೇವ ವಿದ್ವಾನ್ ಅಮೃತ ಹೇ ಭವತಿ ನಾಣ್ಯ ಪಂಥ ಅಯನಾಯ ವಿದ್ಯತೆ ಒತ್ತಿ ಹೇಳ್ತಾರೆ. ಅದೇ ಅಂತವಣಪ್ಪ ಬೇರೆ ತರಬೇಡ ಅಂತ ಹೇಳಿದಾಗ ಅದನ್ನೇ ತರಬೇಕಾಗ, ಇಲ್ಲದೆ ಏನು ಮಾಡ್ತಾರೆ, ಅದಿರಲೇ ಇನ್ನೂ ಕಿಲೋ ತಂದೆ ಅಂತ ಹೇಳಿಬಿಡ್ತಾರೆ. ಅದಕ್ಕೆ ಅದೇ ತರಬೇಕು, ಇಲ್ಲದವ್ರು ಬಿಟ್ಟುಬಿಡು, ಅದೇ ಇಲ್ಲದವ್ರು ಆಗೋದಿಲ್ಲ. ಹೇಳೋ ರೀತಿ ಅದು ಸ್ವರ್ಗಾದಿ ಹೇತು ಪ್ರಸಾದ ಮಾತ್ರಂ ಕರ್ಮಾದಿ ಸಾಧ್ಯಂ. ಬಟ್ ದೇವರು ಸ್ವರ್ಗ ಕೊಡಬೇಕಾದ್ರೂ ಪ್ರಸಾದ ಮಾಡಿರಬೇಕು ಅಂತ ಕೇಳಿದರೆ ಹೌದು, ಕರ್ಮಾದಿಗಳನ್ನು ಮಾಡಿದಾಗ ದೇವರು ಪ್ರಸಾದ ತೋರಿಸ್ತಾನೆ. ಸ್ವರ್ಗಾದಿ ಹೇತು ಪ್ರಸಾದ ಅಷ್ಟೇ, ಅದು ಮೋಕ್ಷ ಹೇತು ಪ್ರಸಾದ ಅಲ್ಲ. ನಿನ್ನೆ ಹೇಳಿದೆ ಅದನ್ನು, ಪ್ರಸಾದ ಮೂರು ವಿಧ. ಒಂದು ಮೋಕ್ಷ ಕೊಡತಕ್ಕಂಥ ಪ್ರಸಾದ ಪರಮ ಪ್ರಸಾದ, ಸ್ವರ್ಗಾದಿ ಕೊಡತಕ್ಕಂಥ ಪ್ರಸಾದ ಮಧ್ಯಮ ಪ್ರಸಾದ, ಈ ಭೂಲೋಕದಲ್ಲಿ ಸುಖ ಕೊಡತಕ್ಕಂಥ ಪ್ರಸಾದ ಇದು ಅಧಮ ಪ್ರಸಾದ. ನಾವು ಯಾವುದರಲ್ಲಿ ಇದ್ದೇವೆ ಈಗ? ಅಧಮ ಪ್ರಸಾದ ತೊಗೊಂಡಿದ್ದೇವೆ ಅಷ್ಟೇ ಹೊರತು ಬೇರೆ ಅಲ್ಲ. ಬರೀ ಊಟಕ್ಕೆ ಕರೆಯೋದು ಬೇರೆ, ಆಹ್ವಾನ ಮಾಡಿ ಕರೆಯೋದು ಬೇರೆ, ಮೊದಲೇ ಪಂಕ್ತಿ ಕುಡಿಸು ಏನೋ ಅದು ಕೆಲವು ಗುಣ. ಅದೇನಾಗುತ್ತೆ, ಆರಾಧನೆಯಲ್ಲಿ ಬನ್ನಿ ಅಂತ ಕರೆದುಬಿಟ್ರು, ಸಾಮಾನ್ಯ ಬಂತದೆ. ಸೇವಕರ್ತರಾಗಿ ಬನ್ನಿ ಅಂದರೆ ಎಷ್ಟೋ ಬೆಟರ್ ಅದು, ಅಲಂಕಾರಕ್ಕೆ ಬ ಇನ್ನೂ ಬೆಟರ್ ಆಯ್ತಾ, ಅವರೇ ಕಾಡಿಗೆ ಕೊಟ್ಟು ಕಳಿಸ್ತಾರೆ ಹೊತ್ತಾನೆ. ಅದರಲ್ಲೂ ಮೂರು ವಿಧ ಇದೆ ತಾನೇ ಈಗ, ಆ ರೀತಿಯಲ್ಲಿ ಅನುಗ್ರಹದಲ್ಲಿ ಕೂಡ ಮೂರು ವಿಧ ಇದೆ. ಎಲ್ಲ ಕಡೆ ನೋಡ್ತೇವೆ, ಮೂರೊಂಬತ್ತು ಬಿಟ್ಟಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಭಕ್ತೈವ ತುಷ್ಟಿಮಭ್ಯೇತಿ ವಿಷ್ಣುರ್ ನಾನೇನ ಕೇನಚಿತ್ ಇತ್ಯಾದಿ ವಚನ. ಸ್ವರ್ಗಾದಿ ಹೇತು ಪ್ರಸಾದ ಮಾತ್ರಂ ಸ್ವರ್ಮಾದಿ ಸಾಧ್ಯಂ, ಕರ್ಮಣಾತ್ ಅಧಮಃ ಪ್ರೋಕ್ತಃ ಪ್ರಸಾದ ಇತ್ಯಾದಿ ಶ್ರುತಿ. ಆಚಾರ್ಯದನ್ನೆಲ್ಲ ಕೂಡ ಭಾಷ್ಯದೊಳಗೆ ಮೊದಲೇ ಕೋಟ್ ಮಾಡಿಬಿಟ್ಟಿದ್ದಾರೆ. ಪ್ರಸಾದ ಮೂರು ವಿಧ ಅಂತ ಹೇಳಿಬಿಟ್ಟು, ಪ್ರಸಾದೋ ನಾಮ ಇಚ್ಛಾ ವಿಶೇಷೋ ಗುಣಾಂತರಂ ವಾ ನ ನಃ ನಃ ಕಾಚಿತ್ ಕ್ಷತಿ. ಪ್ರಸಾದ ಅಂದ್ರೇನು? ಇಚ್ಛಾ ವಿಶೇಷ, ಇಚ್ಛೆಯಲ್ಲೇ ಬೇರೆ ತಾತ್ಪರ್ಯ. ಅದು ಒಳ್ಳೆಯ ಇಚ್ಛೆ, ಕೆಟ್ಟ ಇಚ್ಛೆ, ಮಧ್ಯದ ಇಚ್ಛೆ, ಅದು ಉದಾಸೀನ ಇಚ್ಛೆ. ಅದು ಇಚ್ಛೆಯಲ್ಲಿ ವೆರೈಟಿ ಮಾಡಿದಾಗ ಅನುಗ್ರಹ ಮಾಡಬೇಕು ಅನ್ನೋ ಇಚ್ಛೆಗೆ ಏನಂತ ಕರೀತಾರೆ? ಪ್ರಸಾದ ಅಂತ ಕರೀತಾರೆ. ಆದ್ದರಿಂದ ಎಲ್ಲ ಸರಿ ಹೋಯಿತು ಅಂತ ಹೇಳಿಬಿಟ್ರು. ಈ ಪ್ರಶ್ನೆ ಬಂತು, ಭಕ್ತಿಯಿಂದ ಮೋಕ್ಷ ಅಂದ್ರಲ್ಲ, ಏನು ಭಕ್ತಿ ಅಂದ್ರೆ ಏನು? ಅದನ್ನೇ ಮಾಡಿಬಿಡ್ತೀವಿ, ಜ್ಞಾನ ತಂಟೇನೇ ಬೇಡ, ಡೈರೆಕ್ಟ್ ಭಕ್ತಿನೇ ಮಾಡಿಬಿಡ್ತೀವಿ ಅಂತ ಕೇಳಿದರೆ, ಪರಮೇಶ್ವರ ಭಕ್ತಿರ್ನಾಮ ಭಾಳ ಪೆಟ್ಟು ಕೊಟೇಶನ್ ಟೀಕಾರ ಇರ್ತೀವಿ. ಪರಮೇಶ್ವರ ಭಕ್ತಿರ್ನಾಮ ನಿರವಧಿಕ ಅನಂತ ಅನವಧ್ಯ ಕಲ್ಯಾಣ ಗುಣತ್ವ ಜ್ಞಾನಪೂರ್ವಕ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ. ಇದು ಭಕ್ತಿಯ ಡೆಫಿನೇಷನ್. ಇದು ಪರಮೇಶ್ವರ ಭಕ್ತಿರ್ನಾಮ, ಪರಮೇಶ್ವರ ಭಕ್ತಿ ಎಂದರೆ, ನಾಮ ಅಂದ್ರೇನು ಎಂದರೆ ಅಂತ ಅರ್ಥ. ಭಕ್ತಿಗೆ ನಾಮ ಅಂತ ಆಗಬಾರ್ದು, ಪರಮೇಶ್ವರ ಭಕ್ತಿಗೆ ನಾಮ ತೋದ್ಕೊಬಿಟ್ರೆ ವೈಜಿತ ಆಗುತ್ತೆ. ನಿರವಧಿಕ ಅನಂತ ಅನವಧ್ಯ ಕಲ್ಯಾಣ ಗುಣತ್ವ ಜ್ಞಾನಪೂರ್ವಕ, ಸಿಂಪಲ್ ಸೇರಿಸ್ಕೊಂಡ್ರೆ ಏನು ಮಾಡಬೇಕಾಗ? ಜ್ಞಾನಪೂರ್ವಕ ಅಂತ ತೋದ್ಕೋಬೇಕು. ಯಾವ ಜ್ಞಾನಪೂರ್ವಕ? ಮಹಾತ್ಮ ಜ್ಞಾನಪೂರ್ವಸ್ತು, ಆ ಮಾತಿನ ಎಕ್ಸ್ಪ್ಯಾನ್ಷನ್ ಇದೆ. ಜ್ಞಾನಪೂರ್ವಸ್ತು ಆಚಾರ್ಯರ ಮಾತು, ಅದು ಜ್ಞಾನಪೂರ್ವಕ ಅಂತ ಅರ್ಥ. ಏನು ಜ್ಞಾನಪೂರ್ವಕ ಅಂದರೆ, ನಿರವಧಿಕ ಅನಂತ ಅನವಧ್ಯ ಕಲ್ಯಾಣ ಗುಣತ್ವ ಜ್ಞಾನಪೂರ್ವಕ, ಇಂಥ ಜ್ಞಾನ ಇರಬೇಕು. ನಿರವಧಿಕ ದೇವರಲ್ಲಿ ಏನಿವೆ? ಗುಣಗಳಿವೆ. ಎಂಥ ಗುಣಗಳಿವೆ? ಕಲ್ಯಾಣ ಗುಣಗಳಿವೆ. ಕಲ್ಯಾಣ ಅಂದ್ರೇನು? ಒಳ್ಳೆ ಗುಣಗಳು ಅಂತ ಅರ್ಥ. ಎಷ್ಟಿವೆ ಅಂತ ಕೇಳಿದರೆ ದೋಷ ಇಲ್ಲದ್ದು. ಅನವಧ್ಯ ಅಂದರೆ ದೋಷ ಇಲ್ಲದ ಗುಣಗಳಿವೆ, ದೋಷ ಇಲ್ಲದ ಗುಣಗಳಿವೆ. ಎಷ್ಟಿವೆ? ಅನಂತ ಇವೆ. ಎಷ್ಟು ಮಟ್ಟಿಗಿವೆ? ನಿರವಧಿಕ ಲಿಮಿಟ್ಲೆಸ್ ಆಗಿವೆ ಅರ್ಥ. ಇದೆಲ್ಲ ಒಂದೊಂದು ಪದದಲ್ಲೂ ಅರ್ಥ ಇದೆ. ನಿರವಧಿಕ ಅವಧಿ ಅಂದರೆ ಲಿಮಿಟ್, ಲಿಮಿಟ್ಲೆಸ್ ಅಂತ ಅರ್ಥ. ಅದಕ್ಕೆ ಅನಂತ, ನಿರವಧಿಕವಾದ, ಅನಂತವಾದ, ಅನವಧ್ಯ ನಿರ್ದೋಷವಾದ, ಕಲ್ಯಾಣ ಒಳ್ಳೆಯದಾದ, ಗುಣತ್ವ ಗುಣಗಳಿವೆ ಅಂದ ಜ್ಞಾನಪೂರ್ವಕ. ಜ್ಞಾನಪೂರ್ವಕನೇ ಹೋಗಬೇಕು. ಸೊ ದೇವರಲ್ಲಿ ಭಕ್ತಿ ಮಾಡೋ ಮೊದಲು ಏನು ಮಾಡಿರಬೇಕು? ಜ್ಞಾನ ಹೊಂದಬೇಕು. ಜ್ಞಾನ ಹೀಗಿರಬೇಕು, ಇಲ್ಲದವರು ಭಕ್ತಿ ಬರೋದಿಲ್ಲ. ಜ್ಞಾನ ಹೇಗಾಗಿ ಜಾಸ್ತಿ ಆಗ್ತಾ ಹೋಗುತ್ತೋ ಏನಾಗುತ್ತೆ? ಭಕ್ತಿ ಜಾಸ್ತಿ ಆಗ್ಬಿಡುತ್ತೆ. ಹೇಗಾಗಲಿಲ್ಲ? ಅನಂತ ನಿರ್ವಧಿಕ ಮೊದಲೇ ಹೇಳಿದೆ, ಒಂದು ಕ್ವಾಂಟಿಟಿ ಒಂದು ಕ್ವಾಲಿಟಿ ಅಂತ ಹೇಳಿದೆ. ಅನಂತ ಅಂಬೋದು ನಂಬರ್ ಅದು, ಇದು ನಿರ್ವಧಿಕವಾದ ಕ್ವಾಲಿಟಿ ಅದು. ಸೊ ಅನಂತ ಅನಂತ ಅಂದರೂ ಒಂದೇ, ನಿರವಧಿಕ ಅನಂತ ಅಂದರೂ ಒಂದೇ, ಅರ್ಥ ಆಯ್ತಾ? ಅನಂತಾನಂತ, ಒಂದು ಅನಂತ ಕ್ವಾಲಿಟೇಟಿವ್, ಇನ್ನೊಂದು ಅನಂತ ಕ್ವಾಂಟಿಟೇಟಿವ್. ಸೊ ನಿರವಧಿಕ ಅನ್ನೋದು ಕ್ವಾಲಿಟೇಟಿವ್, ಆದ್ದರಿಂದ ನಿರವಧಿಕ ಅನಂತ ಅನವಧ್ಯ ಅನ್ಸ್ಕೊಂಡ್ಬಹುದಾಯಿತು. ನಿರವಧಿಕ ಅನಂತ ಅನವಧ್ಯ ಕಲ್ಯಾಣ ಗುಣತ್ವ ಜ್ಞಾನಪೂರ್ವಕ, ಎಷ್ಟು ಕಾಂಪ್ಯಾಕ್ಟ್ ವರ್ಡ್ ಅದು. ಸ್ವಾತ್ಮ ಆತ್ಮೀಯ ಸಮಸ್ತ ವಸ್ತುಭ್ಯೂ ಅನೇಕ ಗುಣಾಧಿಕ, ಸ್ವಾತ್ಮ ತನ್ನ ಮೇಲೆ, ಆತ್ಮೀಯ ತನ್ನವರ ಮೇಲೆ, ಮತ್ತು ಸಮಸ್ತ ಇತರ ಎಲ್ಲ ವಸ್ತುಗಳ ಮೇಲೆ ಏನು ಭಕ್ತಿ ಇದೆಯಲ್ಲ ಅದಕ್ಕೆ ಅನೇಕ ಗುಣಾಧಿಕ. ಅಂದರೆ ಮನುಷ್ಯ ತನ್ನಲ್ಲಿ ಪ್ರೀತಿ ಮಾಡ್ಕೋತಾನೆ, ತನ್ನವರಲ್ಲಿ ಪ್ರೀತಿ ಮಾಡ್ತಾನೆ, ಅದೇ ರೀತಿ ತನಗೆ ಬೇಕಾದ ವಸ್ತುಗಳಲ್ಲಿ ಪ್ರೀತಿ ಮಾಡ್ತಾನೆ. ಆ ಪ್ರೀತಿ ಇದೆಯಲ್ಲ, ಆ ಪ್ರೀತಿಗಿಂತ ಜಾಸ್ತಿ ದೇವರಲ್ಲಿರಬೇಕು. ಅರ್ಥ ಆಯ್ತಾ? ಈಗ ನಮಗೆ ಕಂಪೇರ್ ಮಾಡ್ಕೊಳ್ಳೋಕೆ ಬರುತ್ತೆ. ನಮ್ಗೆ ಏನು ಮಾಡ್ತಾನೆ ಮನುಷ್ಯ, ಯಾವುದೋ ಪ್ರಸಂಗ ಬಂತು, ದುಡ್ಡು ಲಾಸ್ ಆಗುತ್ತೆ, ಪ್ರಾಣ ಹೋಗುತ್ತೆ ಅಂತ ಬಂತು. ದುಡ್ಡು ಹೋಗಲಿ ಬಿಡಿ, ಪ್ರಾಣ ಉಳಿಯುತ್ತಲ್ಲ ಸಾಕು ಅಂತಾನೆ. ಅದಕ್ಕೆ ದುಡ್ಡಿಗಿಂತ ಯಾವುದು ಪ್ರಿಯ ಆಯ್ತು? ಈಗ ಪ್ರಾಣ ಪ್ರಿಯ ಆಯ್ತು. ಎರಡು ಮೂರು ಕೇಸ್ ಇದೆ. ಈಗ ಎಲ್ಲ ಸಿಗೋದಾದರೆ ಓಕೆ, ತಾನೂ ಬೇಕು, ತನ್ನ ಬಂಧುಗಳು ಬೇಕು, ಜನ ಬೇಕು, ಎಲ್ಲ ಬೇಕು. ಆದರೆ ಯಾರು ಹೋಗೋ ಪ್ರಸಂಗ ಬಂದರೆ ಏನು ಮಾಡ್ತಾನೆ? ಫಸ್ಟು ವಸ್ತುಗಳು ಹೋಗಲಿ ಅಂತ ಹೇಳ್ತಾ ಯಾರೆಷ್ಟು ಬಾಳಿಗೆ ಹಿಡ್ಕೋತಾನೆ. ಫಸ್ಟ್ ಏನು ಮಾಡ್ತಾನೆ? ಹಿಡ್ಕೊಂಡ ತಕ್ಷಣ ಕೊಟ್ಟು ಬಿಡ್ತಾನೆ, ತನ್ನ ಪ್ರಾಣ ಕೊಡೋದಿಲ್ಲ, ಆ ವಸ್ತು ಕೊಟ್ಟು ಬಿಡ್ತಾನೆ, ತಿಳಿತಿಲ್ಲ. ಅದೇ ರೀತಿನೇ ಆ ತನ್ನವರಿಗೆ ನಷ್ಟ ಆಗುತ್ತೆ, ತನ್ನ ನಷ್ಟ ಆಗುತ್ತೆ ಗೊತ್ತಾದರೆ ಇಬ್ಬರು ಉಳಿಕೆ ಟ್ರೈ ಮಾಡ್ತಾನೆ. ತೀರಾ ಅನಿವಾರ್ಯ ಆಗಿಬಿಟ್ರೆ ತಾನು ಉಳಿಕೆ ಟ್ರೈ ಮಾಡ್ತಾನೆ. ಆಯ್ತಾ? ಇಷ್ಟು ಮೂರು ಸ್ಟೇಜ್ ಆಯ್ತು ಅಲ್ಲಿ. ಈಗ ತಾನು ಹೋದ್ರೂ ಪರವಾಗಿಲ್ಲ, ದೇವರು ಬೇಕು ಅಂತ ಹೊರಟ್ರೆ ಅದು ಫೈನಲ್. ಅದು ಗೊತ್ತಾಯ್ತಿಲ್ಲ, ತಾನು ಹೋದ್ರೂ ಪರವಾಗಿಲ್ಲ, ದೇವರು ಭಕ್ತಿ ಹೋಗಬಾರ್ದು. ಈ ಭಕ್ತಿ ಮಾಡಬೇಕು. ತನ್ನಲ್ಲಿ ಏನು ಸ್ನೇಹ ಇದೆ ಅದಕ್ಕಿಂತ ಹೆಚ್ಚು ಸ್ನೇಹ ದೇಹರಲ್ಲಿ ಮಾಡಬೇಕು. ಆಗ ನಿಜವಾದ ಭಕ್ತಿ. ಅದು ನಾವು ಮಾಡ್ತೇವೇನು, ಸಾಧ್ಯನೇ ಇಲ್ಲ. ಎಲ್ಲರಿಗೂ ದೇವರು ಎಲ್ಲರೂ ಮಾಡಿ ಉಳಿದ್ರೆ ದೇವರು ಅಕಸ್ಮಾತ್ ಎಲ್ಲ ಆಗಿ ಏನೋ ಯೋಚನೆ ಬಂದರೆ ಅಲ್ಲಿಗೂ ದೇವರು ಡೈರೆಕ್ಟ್ ಸಂಡೇಸ್ ಮಾತ್ರ, ಅದು ಡೈಲಿ ಅಲ್ಲ, ಸಂಡೇಸು ಜನರಲ್ ಹಾಲಿಡೇಸ್ ಮಾತ್ರ. ಅಲ್ಲಿ ಭಕ್ತಿ ಇಲ್ಲ ಅಂತಾರೆ, ಒಪ್ಪೊಂಡಾಗ ಲೆಕ್ಕ. ಅದರಿಂದ ಭಕ್ತಿ ದೇವರಾಡಿ ದೇವರಲ್ಲಿ ಭಕ್ತಿ ಇಲ್ಲ ಅಂತ ಒಪ್ಪೊಂಡಾಗ ಮಾಡಬಾರ್ದು. ಇದೆಲ್ಲ ಕಂಪೇರ್ ಮಾಡಿದ್ರೆ ಎಚ್ಚರಿಕೆ ಇದು. ನಮಗಿರೋ ಭಕ್ತಿ ಹೇಗಿರಬೇಕು ಅಂತ ಇಂಟ್ರಾಸ್ಪೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಕೊಡುತ್ತೆ. ಇಂಥ ಭಕ್ತಿ ಇದ್ದವ್ರು ದೇವ್ರನ್ನ ಯಾಕೆ ಕೈಬಿಟ್ಟಿ ಅಂದರೆ ಅರ್ಥ ಇದೆ ಅದಕ್ಕೆ. ಅರ್ಥ ಆಯ್ತಿಲ್ಲ. ಆದ್ರೆ ಭಕ್ತಿನೇ ಇಲ್ಲ, ಭಕ್ತನ ಯಾಕೆ ಕೈಬಿಟ್ಟು? ಭಕ್ತ ಅಂತ ಅಶಿವ್ ಮಾಡ್ಕೊಂಡಿದ್ದಾನಷ್ಟೇ, ಭಕ್ತನಲ್ಲೇ ಅಲ್ಲ. ಸ್ವಾತ್ಮ ಆತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ. ಹಿಂದೆ ಯಾರು ಹಾಗೆ ಮಾಡಿದ್ರಂತೆ, ಪಾಪ ಯಾರು ಅರಣ್ಯದಲ್ಲಿ ಹೋಗ್ತಿದ್ದಾರೆ, ಸ್ವಾಮಿಗಳೆಲ್ಲ ಇದ್ದಾರೆ, ಒಂದು ಹುಲಿ ಬಂದ್ಬಿಡ್ತಂತೆ ಎದ್ರಿ. ಗೊತ್ತಾಯ್ತು, ಏನು ಮಾಡ್ಬೇಕಾತ ಈಗ? ಸ್ವಾಮಿಗಳನ್ನ ಹೇಗಾರ ಉಳಿಸ್ಬೇಕು ಅಂತ ಯೋಚನೆ ಮಾಡ್ದ. ಸ್ವಾಮಿಗಳು ಮೊದಲು ಕೆಳಗೆ ಮಲಿಸ್ದ, ಮಲಗರಿ ಅಂತೇಳಿ. ತನ್ನ ಮಗನ ಮೇಲೆ ಮಲಿಸ್ದ, ತಾನು ಮೇಲೆ ಮಲಗಿದ. ಫಸ್ಟ್ ಯಾರು ಪ್ರೀತಿ, ಹೆಚ್ಚು ಪ್ರೀತಿ ಯಾರಲ್ಲಿದೆ ಅವನಿಗೀಗ? ಸ್ವಾಮಿಗಳು ಉಳ್ಕೋಬೇಕು. ನೆಕ್ಸ್ಟ್ ಯಾರು ಉಳ್ಕೋಬೇಕು? ಮಗ ಉಳ್ಕೋಬೇಕು. ಆಮೇಲೆ ತಾನು ಅದು ಮತ್ತೆ ಇವ್ರಿಗೆ ಕಚ್ಕೊಂಡು ಹೋಗ್ಬಿಡುತ್ತೆ ನಡಿಯಂತೆ. ಅವರಿಬ್ಬರು ಉಳ್ಕೊಂಡ್ರಿ ಮತ್ತೆ. ಆದ್ರೆ ಮೊದಲು ಮಗನ ಮೇಲೆ ಸ್ವಾಮಿಗಳು ಮಲಿಸಿಲ್ಲ. ಅವಾಗ ಯಾರ ಮೇಲೆ ಪ್ರೀತಿ ಜಾಸ್ತಿ ಇರೋದು? ಮಗನ ಮೇಲೆ ಜಾಸ್ತಿ ಆಗ್ತದೆ. ಸ್ವಾಮಿಗಳಿಗೆ ಉಳ್ಕೊಳ್ತಾ ತನ್ನ ಮಗನ ಉಳಿಸ್ಕೊಂಡಾಗ್ತಿ. ಆ್ಯಕ್ಚುಲಿ ನಡೆದ ಕಥೆ ಅಂತದ್ದು. ಆ ರೀತಿ ಮಾಡಿದಾಗ ಭಕ್ತಿ ಏನಂತೂ ಗೊತ್ತಾಗುತ್ತೆ. ಯುದ್ಧದಲ್ಲಿ ಎಷ್ಟೋ ದಿನ ಏನು ಮಾಡ್ತಾರೆ ಸೈನಿಕರು? ಪಾಪ ತಮ್ಮ ರಾಜನಿಗೋಸ್ಕರ ಪ್ರಾಣ ಕೊಡ್ತಾರೆ, ಅಲ್ಲೇನು ಅಡ್ಡ ನಿಂತ್ಕೊಂಡ್ಬಿಡ್ತಾರೆ. ಅವಾಗ ಅವನಿಗೆ ಬೀಳಬಾಣ, ಇವನಿಗೆ ಬೀಳುತ್ತೆ, ಸತ್ತ ಹೋಗ್ಬಿಡುತ್ತೆ. ಅವರಿಗೆ ಸತ್ತದಕ್ಕಿಂತ ಯಾವ್ದು ಖುಷಿ ಆಗುತ್ತೆ? ರಾಜನ ಪ್ರಾಣ ಉಳಿಸ್ತೆ ಅಂತ ಹೇಳ್ಬಿಟ್ಟು. ಇದು ಸ್ವಾಮಿನಿಷ್ಠೆ ಅಂತ ಕರೀತಾರೆ. ಇದೆಲ್ಲ ಯೋಚನೆ ಮಾಡಬೇಕು. ಆಗ ಭಕ್ತಿಯ ಅರ್ಥ ಗೊತ್ತಾಗುತ್ತೆ. ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯೂ ಅನೇಕ ಗುಣಾಧಿಕ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ. ನೆಕ್ಸ್ಟ್ ಕೇಸ್ ಈಗ ಅದೇನೇ ಸರಿ, ನಾರ್ಮಲ್ ಕಂಡೀಷನ್ ಮಾಡಿಬಿಡ್ತೇವೆ. ವಿಘ್ನ ಬಂದರೆ ಏನು ಮಾಡಬೇಕು ಅಂತ ಕೇಳಿದರೆ, ಅಂತರಾಯ ಅಂದರೆ ವಿಘ್ನ. ಅಂತರಾಯ ಸಹಸ್ರೇಣಾಪಿ, ವಿಘ್ನ ಬಂದರೂ ಬಿಡಬಾರ್ದು ಅಲ್ಲ, ಸಾವಿರಾರು ವಿಘ್ನ ಬಂದರೂ ಬಿಡಬಾರ್ದು. ಪ್ರಹ್ಲಾದ ದೊಡ್ಡದಷ್ಟ ಅಂತ. ಅದಕ್ಕೆ ಪ್ರಹ್ಲಾದನ ಬಂದಷ್ಟು ವಿಘ್ನ ಯಾರಿಗೆ ಬರಬೇಕು ಸಾಧಕರಲ್ಲಿ? ಅದನ್ನು ಅಷ್ಟು ಬಂದರೂ ಏನು ಮಾಡಲಿಲ್ಲ, ದೇವರನ್ನ ಭಕ್ತಿ ಬಿಡಲಿಲ್ಲ ಅಲ್ಲ, ಇನ್ನು ಜಾಸ್ತಿ ಮಾಡ್ಕೋತಾನೆ ಹೋದ ಹೊರತು ಕಡಿಮೆ ಮಾಡಲೇ ಇಲ್ಲ. ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ, ಸಾವಿರಾರು ವಿಘ್ನ ಬಂದರೂ ಕೂಡ ಅದು ಬಿಡ ಪ್ರತಿಬದ್ಧ ಆಗೋದು ಅಂದ್ರೇನು? ಸ್ಟಾಪ್ ಆಗೋದು. ಅಪ್ರತಿಬದ್ಧ ಅಂದ್ರೇನು? ಸ್ಟಾಪ್ ಆಗುವ ಇಂಟರ್ನೆಟ್ ಆಗಬಾರ್ದು. ಗೊತ್ತಾಯ್ತಾ? ಅನೇಕಾನೇಕ ವಿಘ್ನ ಬಂದರೂ ಕೂಡ ಇಂಟರ್ನೆಟ್ ಆಗಬಾರ್ದು. ಆ ರೀತಿ ಮಾಡಿದರೆ ಅದು ಮತ್ತೆ ನಿರಂತರ ತಡೆ ಇರಬಾರ್ದು. ಬರೀ ಪ್ರೇಮ ಅಂದರೆ ಸಮಾಧಾನ, ಪ್ರೇಮ ಪ್ರವಾಹ ಅಂತ ಕರೆದುಬಿಡ್ತಾರೆ. ದೇವರಲ್ಲಿ ಆಗಿರಬೇಕು ಪ್ರೇಮ ಪ್ರವಾಹ, ಅದು ಫ್ಲೋ ಆಫ್ ಯಾವುದೋ ಡಿವೋಷನ್, ಅದು ನಿಜವಾದ ಭಕ್ತಿ ಅಂತ ಕರೆದಿದ್ದರಿಂದ ಇಷ್ಟೆಲ್ಲ ಭಕ್ತಿ ಮಾಡಿ ಇದು ಮಾಡಿದವರಿಗೆ ದೇವರು ಏನು ಮಾಡ್ತಾನೆ? ಮೊಟ್ಟ ಕೊಟ್ಟೇ ಕೊಡ್ತಾನೆ. ಇಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಎಷ್ಟೆಷ್ಟು ಮಿಸ್ ಆಗಿರುತ್ತೆ? ಜ್ಞಾನನೇ ಫಸ್ಟ್ ಮಿಸ್ ಆಗೋದು, ಅಲ್ಲಿಂದ ಶುರುವಾಗುತ್ತೆ ಜ್ಞಾನನೇ ಮಿಸ್ ಆಗೋದು. ಅಕಸ್ಮಾತ್ ಜ್ಞಾನ ಇದ್ದರೂ ಕೂಡ ಸ್ವಲ್ಪ ಗುಣ ಇದೆ ದೇವರಲ್ಲಿ ಅಂತ ತಿಳ್ಕೊಂಡು, ದೇವರೇ ಮಾಡ್ತಾನೆ ಪಾಪ, ಅವನಲ್ಲೂ ಸ್ವಲ್ಪ ದೋಷ ಇದೆ. ಮತ್ತು ಬೇರೆ ಎಲ್ಲ ಮತದಲ್ಲೂ ಕೂಡ ದೇವರಲ್ಲಿ ಭಕ್ತಿ ಮಾಡ್ತಾರೆ, ದೇವ್ರ ದೋಷನೂ ಹೇಳಿಬಿಡ್ತಾರೆ. ದೇವ್ರ ದೋಷ ಹೇಳೋದ್ರಿಂದ ಅದು ನಿಜವಾದ ನಿರ್ಮಲವಾದ ಭಕ್ತಿ ಆಗೋದಿಲ್ಲ. ಅದಕ್ಕೆ ವ್ಯಾಸರಾದ್ರೆ ಏನಂತ ಹೇಳಿದ್ರು? ಅಮಲಾಭಕ್ತಿಶ್ಚ ತತ್ಸಾಧನ. ದೋಷ ಇಲ್ಲದ ಭಕ್ತಿ ಆಗಬೇಕು. ಜ್ಞಾನ ಇಲ್ಲದಿರೋದೇ ಮೊದಲು ದೋಷ, ಸರಿಯಾದ ಜ್ಞಾನದಲ್ಲಿ ಇನ್ನೊಂದು ದೋಷ. ರಾಮದೇವರು ದೇವರನ್ನು ತಪ್ಪೋದು ಏನು ಮಾಡೋಕ್ಕಾಗುತ್ತೆ? ಅವರು ಪಾಪ ಮನುಷ್ಯರಾಗಿ ಹುಟ್ಟಿದಾಗ ಹೆಂಡತಿ ಹೇಳ್ಕೊಂಡು ದುಃಖಪಟ್ಟರು, ಪಾಪ ಏನು ಮಾಡೋಕ್ಕಾಗುತ್ತೆ? ಭಾರಿ ದೊಡ್ಡವರು ಮತ್ತೆ ಜೊತೆಗೆ ದೊಡ್ಡವರು ಅಂತ ಕರಿತಿರೋದು, ದುಃಖಪಟ್ಟರು ಅಂತ ಒಪ್ಕೊಳ್ಳೋದು, ಅನವದ್ಯ ಆಗಲಿಲ್ಲ ಆಗ. ಗೊತ್ತಾಯ್ತಾ? ರಾಮದೇವರು ಏನೋ ಕಿಶೋ ಮಾಡಲಿಲ್ಲ. ಪಾಪ ರಾಮದೇವ ಎಲ್ಲ ಗುಣ ಎಕ್ಸ್ಪೆಕ್ಟ್ ಮಾಡಿದ್ರೆ ಹೇಗಾಗುತ್ತೆ ರಾಮದೇವರಲ್ಲಿ? ಗೊತ್ತಾಯ್ತಲ್ಲ, ಪಾಪ ಏನೋ ದೊಡ್ಡ ಸಾಕಷ್ಟು ಗುಣ ತೋರಿಸ್ತೀಯ. ಟೂ ಮಚ್ ಎಕ್ಸ್ಪೆಕ್ಟ್ ಮಾಡಬಾರ್ದು ದೇವರಲ್ಲಿ, ಟೂ ಮಚ್ ಎಕ್ಸ್ಪೆಕ್ಟ್ ಮನುಷ್ಯರಲ್ಲಿ ಮಾಡ್ಬೋದು, ದೇವರಲ್ಲಿ ಮಾಡಬಾರ್ದಾ? ಎಷ್ಟು ಮೂರ್ಖ ಇರ್ತಾರೆ. ಇದೆಲ್ಲ ದೇವರಲ್ಲಿ ಏನು ತೋರಿಸ್ತಾ ಹೋಗ್ತಾರೆ ಇವರು? ಈಗ ಕತೆ ಕೇಳ್ತೇವಲ್ಲ, ಕಣ್ಣೋಯ್ತು ತನ್ನ ಕಣ್ಣು ಕೊಟ್ಬಿಟ್ಟ, ಇದು ಭಕ್ತಿನ ಮೂರ್ಖತನ. ಆ್ಯಕ್ಚುಲಿ ಯೋಚನೆ ಮಾಡಿ, ದೇವರಿಗೆ ಕಣ್ಣೋಯ್ತು ತನ್ನ ಕಣ್ಣು ಕೊಟ್ಟರೆ ದೇವ್ರ ಬರೋದು ಏನು, ಎಲ್ಲಿ ಯೋಚನೆ ಇದೆ ಎಲ್ಲ ಕೂಡ ಅರ್ಥ ಇದೆ. ಆದರೆ ಅವ್ರು ಕೂಡ ನೋಡೋದು ಎಂಥ ಎಮೋಷನಲ್ ಅಲ್ಲ, ಡಿವೋಷನಲ್ ಅಲ್ಲ ಎಲ್ಲ ಕೂಡ, ನಾವು ಎಮೋಷನಲ್ ಅಷ್ಟೇ. ದೇವರಿಗೆ ನಮ್ಮ ಕಣ್ಣು ಅಥವಾ ಇದು ಅಂತ ಕತೆ ಕೇಳಿ ಕೇಳಿ ಜನರಿಗೆ ವಿಚಾರವಂತರಿಗೆ ಅರ್ಥ ಆಗಿಬಿಡುತ್ತೆ. ಇದೇನಿದು, ಎಂಥ ಕಥೆಗಳಿವೆಲ್ಲ ಕೂಡ? ಭಕ್ತರ ಕಣ್ಣಿಂದ ತಾನು ಬದುಕೋದಾದರೆ ಇದೆಂತ ದೇವರಾಗ್ತಾನೆ, ದೇವರು ಭಕ್ತರಿಗಿಂತ ಮೇಲಿರ್ಬೇಕಾಗ್ತಾನೆ. ಇದೆಲ್ಲ ಯೋಚನೆ ಮಾಡಿದ್ರೆ ಅರ್ಥ ಆಗಲ್ಲವಲ್ಲ, ಏ ಇದೆಲ್ಲ ಭೋಗ ಸೊಡುತ್ತೆ ಅಂತ ಹೇಳ್ಬಿಟ್ಟು ಸುಮ್ಸನೆ ಮೋಸ ಮಾಡ್ತೀರಿ ಅಂತ ಹೇಳಿ. ತುಂಬ ಪುರಾಣ ಕಥೆಗಳಲ್ಲಿ ಇಂಥ ಪ್ರಸಂಗ ಬರೋದಿಲ್ಲ, ನೋಡೋದಕ್ಕೆ ಕಾಣಿಸುತ್ತೆ ಒಳಗೆ ಅರ್ಥ ಇರುತ್ತೆ. ಈ ಲೌಕಿಕ ಕಥೆಗಳೆಲ್ಲ ಸುಳ್ಳಿರುತ್ತೆ, ಎಮೋಷನ್ಸೇ ಬರಿ. ಸಕ್ಕುಬಾಯಿ ಕಥೆಯಲ್ಲಿ ಕೇಳ್ತಾರಲ್ಲ, ದೇವರು ತಾನೇ ರುಬ್ಬೋದು ತಾನೇ ಕುಟ್ಟೋದು ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಇವು ಏನರ್ಥ ಅದರೊಳಗೆ? ದೇವರು ನಮ್ಮ ಮನೆ ಕೆಲಸಕ್ಕೆ ಬರ್ತಾನೆ ಇವತ್ತೆ, ಅರ್ಥ ಆಯ್ತಾ? ಭಾರತಪ್ಪ ಏನ ದೇವ್ರನ್ನ ಕೆಳಗೆ ಹೇಳ್ತಾರೆ ದೇವ್ರ ಫಲ ಕೇಳೋದಿಲ್ಲ ಅಂತ ಯಾತಕ್ಕೆ ಅಂತ ಕೇಳಿದರೆ, ದೇವರೇ ಅದು ಕೊಡೋದು ಅಂತ ಕೇಳಿದರೆ, ದೇವ್ರ ಸರ್ವೆಂಟ ನಮ್ಮ ಸರ್ವೆಂಟ ದೊಡ್ಕೊಳ್ಳೋದು ಕೇಳೋದಕ್ಕೆ, ದೇವ್ರ ಭಕ್ತಿ ಮಾಡಿದಾಗಾಯ್ತಾ? ನಾವೀಗ ಸಾಬ್ಗಳ ಅಂತ ತೋಮೇನೆ ಅಂತ ಕೇಳಿದ್ರೆ ಹೇಗಿರುತ್ತೆ? ಈಗ ಸಾಬ್ಗಳ ಪೆನ್ ಇದ್ರೆ ತಂದ್ಕೊಡ್ತೀರಾ ಅಂತ ಕೇಳಿದ್ರೆ ಏನು ಮಾಡೋದು? ಅಲ್ಲಿ ಪಾತ್ರೆ ತಂದ್ಕೊಡ್ತೀರಾ ಅಂತ ಕೇಳಿದ್ರೆ ನಾವು ದೊಡ್ಡ ಅವ್ರು ದೊಡ್ಡವರಾಗ್ತಾರೆ. ಅಲ್ಲ ನೀವು ಕೊಡೋ, ನಮ್ಗೆ ಪೆನ್ ಬೇಕು, ನೀವು ಕೊಡಬೇಡ, ನಮ್ಮ ಪೆನ್ ಬೇಡ, ನೀವು ಕೊಡೋದಾರ ನಂಗೆ ಬೇಡ. ಯಾಕೆ? ನಿಮ್ಮನ್ನ ಕಳ್ಸೋಕ್ಕಾಗುತ್ತಾ ಅಲ್ಲಿಗೆ? ಸಾಧ್ಯ ಇಲ್ಲ. ಹಾಗೆ ಇರುತ್ತೆ, ಇದು ದೊಡ್ಡ ಸ್ಥಿತಿ. ಅದು ದೇವ್ರ ಫಲ ಯಾಕೆ ಕೇಳೋದಿಲ್ಲ ಅಂದರೆ, ದೇವ್ರಿಗೆ ಕೆಲಸ ಮಾಡಿಸಿಕೊಂಡಾಗುತ್ತೆ, ದೇವರು ಸ್ವಾಮಿನೇ ಹೊರತು ನಮ್ಮ ಗುಲಾಮನಲ್ಲ. ದೇವ್ರ ಫಲ ಕೇಳಬಾರ್ದು. ಈ ರೀತಿ ಮಾಡಿದಷ್ಟು ಭಕ್ತಿ ಏನಂತಾಯ್ತು ಅಲ್ಲಿಗೆ? ತುಂಬ ಜಾಸ್ತಿ ಆಗುತ್ತೆ. ಅದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಶಾಸ್ತ್ರ ಓದಬೇಕು, ಸುಮ್ ಸುಮ್ಮನೆ ಮಾಡೋಕ್ಕಾಗೋದಿಲ್ಲ. ಅದನ್ನು ಅನೇಕ ಪ್ರಸಂಗ ಬಂದು ಬಂದು ಇದು ಗಟ್ಟಿ ಆಗ್ತಾ ಹೋದಂತೆ ನಿರ್ಮಲವಾದ ಭಕ್ತಿ ಬರ, ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇವತ್ತು ಅಂತ ಕೊಟ್ಟು ಹೇಳ್ತಾರೆ. ಇಲ್ದವರು ಬರೋದಿಲ್ಲ ಅಪರೋಷ ಜ್ಞಾನ. ಈ ಸ್ಟೇಜ್ ರೀಚ್ ಆಗಿದ್ರೆ ಅಪರೋಷ ಜ್ಞಾನ ಹೆಸರು ಕೂಡ ಇಲ್ಲ ನಿರವಧಿಕ. ಆಮೇಲೆ ದೇವರ ಗುಣಗಳೆಲ್ಲ ಇಲ್ಲ, ದೋಷ ಇದೆ, ಕೆಟ್ಟ ಗುಣಗಳು ಇದೆ. ಒಮ್ಮೊಮ್ಮೆ ಗುಣತ್ವ ಜ್ಞಾನಪೂರ್ವಕ ಇಷ್ಟೆಲ್ಲ ಜ್ಞಾನ ಇದ್ರೆ ಸಾಲದು. ಭಕ್ತಿ ಮಾಡೋಕ್ರೆ ಜ್ಞಾನ ಇರಬೇಕು. ಈ ಮತ್ತೆ ಭಕ್ತಿ ಮಾಡೋ ಟೈಮ್ನಲ್ಲಿ ಜ್ಞಾನ ಸೇರ್ಕೋಬೇಕು, ಇಲ್ಲದವ್ರು ಉಪಯೋಗ ಇಲ್ಲ. ಜ್ಞಾನ ಜ್ಞಾನ ಭಕ್ತಿ ಭಕ್ತಿ ಅಂದರೆ ಪ್ರಯೋಜನ ಇಲ್ಲ. ಸ್ವಾತ್ಮ ಆತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ. ಸ್ವಾತ್ಮ ಆತ್ಮೀಯ ಸಮಸ್ತ, ಅದಕ್ಕೇನೆ ಏನು ಮಾಡಿದ ಆಯ್ತ ಜನಕರಾಜ? ಇಡೀ ಜನ ಬೆಂಕಿ ಬಿದ್ದಿದೆ ಅಂತ ಹೇಳಿದ್ರು ಕೂಡ ಏನು ಮಾಡಿದ ಆತ? ಏ ಎದ್ದೋಗ್ಲಿಕ್ಕೆ ಹೋಗಲಿಲ್ಲ. ಯಾಕೆ ದೇವ್ ಎದುರು ವೇದವ್ಯಾಸರು ಕೂತಿದ್ದಾರೆ, ಇವರೆಲ್ಲಗಿಂತ ಹೆಚ್ಚಾರ ಈಗ ಇವರೇ ಬಿಟ್ಟು ಹೋಗೋದಿಲ್ಲ. ಅದಿರಬೇಕು. ಈ ಆಫೀಸ್ ಕೆಲಸಕ್ಕೆ ಮನೇಲಿ ಎಂಥ ಆಪತ್ತು ಇದ್ರೆ ಹೋಗ್ತಾರೋ ಇಲ್ಲ ಗೊತ್ತಿ, ಏನೇನೋ ಪ್ರಾಬ್ಲಮ್ ಇರುತ್ತೆ ಪಾಪ. ಅದು ಆದರೂ ಕೂಡ ಆಫೀಸ್ ಕೆಲಸ ಭಾರಿ ಮುಖ್ಯ ಅಂತ ಹೇಳಿ ಬಿಟ್ಟು ಓಡ್ತಾ ಇರ್ತಾರೆ. ಅದನ್ನ ಅರ್ಥ ಮಾಡ್ಕೊಂಡು ಆಫೀಸ್ ಕೆಲಸದ ಮಹತ್ವ ಗೊತ್ತಿದೆ, ಅದು ಬಿಟ್ಟರೆ ದುಡ್ಡು ಬರೋದಿಲ್ಲ ಅಂತ ಗೊತ್ತು, ದೇವ್ರ ಬಿಟ್ಟರೆ ಮೋಕ್ಷ ಬರೋದಿಲ್ಲ ಅಂತ ಗೊತ್ತಾಗಬೇಕು. ದೇವ್ರ ಬಿಟ್ಟರೆ ಮೋಕ್ಷ ಬರೋದಿಲ್ಲ ಅಂತ ಗೊತ್ತಾದರೆ ಸರ್ವಸ್ಥಾನ್ಯಾಗ ಮಾಡ್ತಾನೆ. ಅಂತರಾಯ ಸಹಸ್ರ, ನಮ್ಮ ವಿಜ್ಞಾನೇ ಬಂದಿರೋಲ್ಲ ಬಿಟ್ಬಿಟ್ಟಿರ್ತಾರೆ. ಒಂದು ವಿಜ್ಞಾನ ನೀರಿರುತ್ತೆ, ಹೊಟ್ಟ ಎಲ್ಲ ಇರುತ್ತೆ, ಬಾವಿ ಬೇರೆ ಇರುತ್ತೆ, ಬಾವಿ ತೋರಿಸಿರ್ತಾರೆ. ನಮ್ಮನೆ ಬಾವಿ ಸ್ನಾನ ಎಂದೂ ಮಾಡಿರಲ್ಲ, ಯಾರು ಬಂದಾಗ ಇಟ್ಕೊಂಡೇನು ಅಂತ ಹೇಳ್ತಿರ್ತಾರೆ. ಎಂದು ಉಪಯೋಗ ಸೇರೋದಿಲ್ಲ ಅದನ್ನು, ಅದಕ್ಕೆ ಶೋ ಅಷ್ಟೇ, ಅದು ಉಪಯೋಗ ಇಲ್ಲ. ಎಷ್ಟೇ ವಿಗ್ರಹ ಬಂದರೂ ಕೂಡ ಅದನ್ನು ಗೆಲ್ಲಬೇಕೆ ಹೊರತು ಬಿಡ್ಲಕ್ಕೆ ಹೋಗಬಾರ್ದು. ನಿರಂತರ ಪ್ರೇಮ ಪ್ರವಾಹ ಯಮಧಿಕೃತ್ಯ ತತ್ರ ಯತ್ರ ನಾನ್ಯತ್ ಪಶ್ಯತಿ ಸಾನಿಶಾ ಪಶ್ಯತೋ ಮುನೇಹಿ ಇತ್ಯಾದಿ ಶ್ರುತಿ ಸ್ಮೃತೆಯ. ಇದಿಟ್ಟುಕೊಂಡೇನೆ ತತ್ರ ನಾನ್ಯತ್ ಪಶ್ಯತಿ ಅಂತ ಹೇಳಿಬಿಟ್ರು. ಈಗ ಹೇಳ್ತಾರೆ ಭಕ್ತನ ಏನು ಕಾಣೋದೇ ಇಲ್ಲ ಅಂತ ಹೇಳಿ ಇವ್ರೇನು ತಿಳ್ಕೊಂಡ್ಬಿಟ್ರೆ, ಯಾವ ಸುಳ್ಳು ಅಂತ ತಿಳ್ಕೊಂಡ್ಬಿಟ್ರು. ಅಲ್ಲ, ದೇವ್ರ ಮುಂದೆ ಯಾವುದು ಕಾಣೋದಿಲ್ಲ, ದೇವ್ರು ಫೈನಲ್. ದೊಡ್ಡವ್ರ ಹತ್ರ ಮಾತಾಡ್ದು ಯಾರು ಮಾತಾಡೋದಿಲ್ಲ. ಯಾಕೆ? ಯಾರು ಸಾವಿರ ಮಾತಾಡ್ತಿರ್ತಾರೆ, ಯಾರು ಕ್ರಿಕೆಟ್ ಸ್ಕೋರ್ ಎಷ್ಟು ಅಂತ ಕೇಳ್ಕೊಳ್ಬೋದು. ಇದರಿಗೆ ಹೇಳೋಕ್ಕೋರು ಸುಮ್ಮನೆ ಕೊಡು ಅಂತ ಹೇಳ್ತಾನೆ. ಹೇಳಿ ಏನು ಮಾಡ್ತಾನೋ, ಸುಮ್ಮನೆ ಕೊಡೋಲ್ಲ, ಮಾತಾಡಬೇಡ ಅಂತ ಹೇಳ್ತಾನೆ. ಯಾಕೆ? ದೊಡ್ಡವ್ರ ಹತ್ರ ಮಾತಾಡಿಲ್ಲ, ಮಾತಾಡಬಾರ್ದು. ಆ ಜ್ಞಾನ ಇರಬೇಕು. ದೇವ್ರ ಪೂಜೆ ಕೂತಾಗ ಆ ರೀತಿ ಮಾತಾಡಬಾರ್ದು. ದೇವ್ರ ಪೂಜೆ ಕೂತ ಕಾಲಕ್ಕೆ ಸಂಧ್ಯಾನ ಕೂಡ ಮಾತಾಡಬಾರ್ದು. ಯಾಕೆ? ಯಾರು ಕಾಂಟ್ಯಾಕ್ಟ್ ಇದೆ ನಮಗೀಗ ದೇವ್ರ ಮುಂದೆ ಕೂತಿದ್ದೆ ಅಂತ ತಿಳ್ಕೋಬೇಕು. ತಿಳ್ಕೊಂಡ್ಬಿಟ್ಟಾಗ ಅವೆಲ್ಲ ಮಾತು ನಿಲ್ಲಿಸಿಬಿಡ್ಬೇಕು. ಪಚಾಸೋ ಯಮಧಿ ಕೃತ್ಯ ಎತ್ರ ನಾಣ್ಯ ಪಶ್ಯತಿ ಸಾರಿಷಾ ಪಶ್ಯತು ಸಾರಿಷಾ ಪಶ್ಯತು. ಬಿಡುದ್ದೆಲ್ಲ ಕತ್ಲಿದ್ದ ಹಾಗೆ ಜ್ಞಾನಿಗಳಿಗೆ, ದೇವ್ರ ಬಿಟ್ಟರೆ ಉಳಿದೆಲ್ಲ ಏನು ಕತ್ಲಿದ್ದ, ಅದೊಂದೇ, ಬೇರೆ ಏನು ಕಾಣೋದಿಲ್ಲ. ಅದಕ್ಕೆ ಅವ್ರು ಹೇಳ್ತಿರ್ತಾರೆ, ಕುರುಡ ಎಣ್ಣೆ ತಗೊಂಡು ಹೋಗ್ತಿದ್ದಂತ ಅವನು, ಒಂದು ಹನಿ ಎಣ್ಣೆ ಚೆಲ್ಬಾರ್ ಅಂತ ಹೇಳಿಬಿಟ್ಟಿದ್ದಾರೆ. ನೋಡ್ಕೊಂಡು ಹೋಗ್ತಾ ಇದ್ರು, ಹನಿ ಚೆಲ್ಬಾರ್ ಅಂದರೆ ಟೆಸ್ಟ್ ಅವನಿಗೆ. ದಾರಿಯಲ್ಲಿ ಯಾರ್ಯಾರೋ ಬಂದುಬಿಡ್ತಾರೆ ನಡಿ ಅಂತೇಳಿ. ರಾಜನೂ ಬಂದುಬಿಡ್ತಾನೆ, ಅವ್ನು ನೋಡಿಕೊಂಡು ನೋಡೋದಿಲ್ಲ. ಯಾಕೆ? ಊಟ ದೃಷ್ಟಿಯಲ್ಲಿ ಇತ್ತು ಅವನಿಗೆ ಎಣ್ಣೆ ಚೆಲ್ಬಾರ್ದಷ್ಟೆ. ರಾಜ ಬಂದರೂ ಕಣ್ಣಿಗೆ ಕಾಣಲಿಲ್ಲ. ಅದೇ ಭಾಗವತರು ಹೇಳ್ತಾರೆ, ಬಡಗಿ ಕೆತ್ತಾ ಇದ್ದ, ಪಕ್ಕದಲ್ಲಿ ರಾಜನೇ ಹೋದ, ಅವನು ಕೇರ್ ನೋಡಲೇ ಇಲ್ಲ ಆ ಕಡೆಗೆ. ಅದಕ್ಕೆ ಏಕಾಗ್ರತೆ ಆಗಿರಬೇಕು ಅಂತ ತಿಳ್ಕೊಂಡೆ ಅಂತ ಹೇಳಿದ್ದ. ಏಕಾಗ್ರತೆ ಆಗಿರಬೇಕು ಅಂದರೆ ಆ ರೀತಿ ಇರಬೇಕು ಏಕಾಗ್ರತೆ, ಪಕ್ಕದಲ್ಲಿ ಯಾರು ಹೋದರೂ ಗೊತ್ತಾಗಬಾರ್ದು. ಸಾನಿಶ ಪಶ್ಯತೋ ಮುನೇಹೇ, ದೇವರು ಧ್ಯಾನ ಮಾಡ್ತಾ ಕೂತವನಿಗೆ ಉಳಿದೆಲ್ಲ ಏನದು ಟೋಟಲಿ ಡಾರ್ಕ್ ಇದ್ದಾಗಿರ್ಬೇಕೆ ಹೊರತು ಆ ಕಡೆ ಕಣ್ಣು ಹಾಕ್ಬಾರ್ದು. ಸಿನಿಮಾ ತೋರಿಸಿ ಏನು ಮಾಡಿಬಿಡ್ತಾರೆ, ಎಲ್ಲ ಕತ್ಲೆ ಮಾಡಿಬಿಡ್ತಾರೆ, ಗೊತ್ತಾನೆ? ಎಲ್ಲ ಕಡೆ ಕತ್ಲೆ ಮಾಡಿ ತೋರಿಸ್ತಾರೆ. ಲೈಟ್ ಹಾಕಿದ್ರೆ ಹೊಡೆದಿರ್ತಿರ್ತಾನೆ, ಏ ಲೈಟ್ ಆಫ್ ಬಾಳ ಅಂತ ಹೇಳ್ತಾರೆ ಜೋರಾಗಿ. ಯಾತಕ್ಕೆ? ಅದು ಸರಿಯಾಗಿ ಕಾಣಬೇಕು. ಇದು ಲೇಟ್ ಆಗಿಬಿಟ್ರೆ ಸರಿಯಾಗಿ ಕಾಣೋದಿಲ್ಲ. ಅದು ಉಳಿದು ಕತ್ಲಿದ್ದಾಗಿರ್ಬೇಕು, ನಮಗೆ ದೇವರೊಂದೇ ಬೆಳಕಿರಬೇಕು, ಅವಾಗ ಕ್ಲಾರಿಟಿ ಭಾರಿ ಜಾಸ್ತಿ ಇರುತ್ತೆ. ನಮಗೆ ದೇವರೇ ಕತ್ಲಾಗಿಬಿಟ್ರೆ ಪಜಿತಿ ಆಗುತ್ತೆ. ದೇವ್ರ ಕತ್ತು ಉಳಿದೆಲ್ಲ ಭಾರಿ ಬೆಳಕಿದ್ರೆ ಏನು ಉಪಯೋಗ? ಅದೇ ಅಧಿಕಾರ ವಾಕ್ಯನ ಅಪ್ಲೈ ಮಾಡಿ ತೋರಿಸ್ತಾರೆ. ಯಮಧಿಕೃತ್ಯ ತತ್ ಎತ್ರ ನಾಣ್ಯತ್ ಪಶ್ಯತಿ ಸಾನಿಶಾ ಪಶ್ಯತೋಬನೇಹೇ ಇತ್ಯಾದಿ ಶ್ರುತಿ ಸ್ಮೃತಯ. ಈ ಮೊದಲನೇದು ಶ್ರುತಿ, ಎತ್ರ ನಾಣ್ಯತ್ ಪಶ್ಯತಿ. ಎರಡನೇದು ಸ್ಮೃತಿ, ಸಾನಿಶಾ ಪಶ್ಯತೋಬನೇಹೇ. ಇದು ವಿಶೇಷವಾದ ಅರ್ಥ ಇದೆ. ಇವರೆಲ್ಲ ಧ್ಯಾನ ಮಾಡಬೇಕಾದ್ರೆ ಹಾಗೇನೆ, ದೇವರನ್ನು ಧ್ಯಾನ ಮಾಡಿ ಉಳಿದು ಬಿಟ್ಬಿಡಿ ಅಂತ ಹೇಳಿದರು. ಆಧುನಿಕ ಧ್ಯಾನ ಏನು ಧ್ಯಾನ ಮಾಡಿಸ್ಬೇಕು ಅಂತ ಹೇಳಿಬಿಡ್ತಾರೆ, ಗೊತ್ತಾಯ್ತಾ? ಇಲ್ಲಿ ಮೈಂಡ್ ಹಾಳಾಗೋಗ್ಬಿಡುತ್ತೆ ಅದರಿಂದ, ಹಾಗೆ ಮಾಡಬಾರ್ದು. ಧ್ಯಾನ ಅಂದರೆ ಏನು ಗೊತ್ತಾ? ಒಂದು ವಸ್ತುವಿನ ಬಗ್ಗೆ ಕೇಂದ್ರೀಕರಣ ಅಂತ ಅರ್ಥ, ಅದು ಧ್ಯಾನ. ಇವ್ರೇನು ಮಾಡ್ತಾರೆ ಆ್ಯಕ್ಚುಲಿ, ಎಲ್ಲ ವಸ್ತು ಬಿಡೋದಾದ್ರೆ ಕೇಂದ್ರೀಕರಣ ಹೇಗಾಗುತ್ತದೋ, ಡಲ್ ಆಗ್ತಾನೆ ಮನುಷ್ಯ, ಏನು ಗೊತ್ತಿದೆ ಹಾಳಾಗಿಬಿಡ್ತ. ಆಧುನಿಕ ಧ್ಯಾನ ಎಲ್ಲ ಅಂಥ ಧ್ಯಾನಗಳೇ. ನಿದ್ದೆ ಬರೋದು ಡಲ್ ಆಗ್ತಾನೆ, ಮಲಗಿದ್ರು ಡಲ್ ಆಗಿಬಿಡ್ತಾನೆ, ಹುಚ್ಚಾದಾಗ ಆಗಿಬಿಡ್ತಾನೆ. ಅದಕ್ಕೆ ಧ್ಯಾನ ಮಾಡಬೇಡಿ, ಉಳಿದವರೆಲ್ಲ ಧ್ಯಾನದ ಬಗ್ಗೆ ಅಸಹ್ಯ ಬಿಟ್ಬಿಡುತ್ತೆ, ಹಾಗಾಗಬಾರದು. ಇ ಬಿಕಮ್ಸ್ ಮೋರ್ ಆಕ್ಟಿವ್. ಸಿನಿಮಾ ನೋಡ್ಬಿಡ್ತಾನೆ ಹೇಗಿರ್ತಾನೆ, ಟಿಕೆಟ್ ಸಿಗ್ನೋ ಅಂದ್ಬಿಡ್ತಾನೆ, ಫಸ್ಟ್ ಶೋ ಬೇರೆ, ಯಾರು ಸೆಲ್ಬ್ರಿಟಿಸ್ ಯಾರು ಸಿಕ್ಕಿಲ್ಲ, ಏನು ಆನಂದನೇ ಆನಂದ ಅವನಿಗೆ. ಆ ಥರ ಇರ್ತಾನೆ. ಇವನು ಧ್ಯಾನ ಮಾಡಿ ಎದ್ದು ಬಿಟ್ಟರೆ ಯಾಕೆ ನೋಡಿ ಬಂದಿದ್ದಾನೆ, ಆನಂದ ಇದೆ ಅವನಿಗೆ. ದೇವ್ರು ನೋಡಿದ್ರೆ ಹೇಗಿರ್ತಾನಂತೆ, ನಗುವರೋ ರೋಜಿಸುವರು ನಾಟ್ಯ, ಆ ಥರ ಇರ್ತಾನೆ. ಆ ಒಂದು ಎಕ್ಸ್ಪೀರಿಯನ್ಸ್ ಬರಬೇಕು ಅವನಿಗೆ, ಎಲ್ಲರೂ ಏನು ಉಪಯೋಗ. ನಚಾಸೌ ಪರಮೇಶ್ವರ, ಪರಮ ಈಶ್ವರ ಪರಮೇಶ್ವರ, ರುದ್ರದೇವರ ಹೆಸರಲ್ಲ ಅದು. ಈಶ್ವರ ಅಂದರೆ ಸಮರ್ಥ, ಪರಮೇಶ್ವರ ಅಂದರೆ ಸರ್ವಸಮರ್ಥ. ಶಾಸ್ತ್ರದಲ್ಲಿ ಬ್ರಹ್ಮ ಈಶ್ವರ ಮತ ಶಬ್ದಗಳೆಲ್ಲ ಈಶ್ವರ ಬ್ರಹ್ಮದೇವ್ರ ಬಗ್ಗೆ ಹೇಳೋದಲ್ಲ, ಯಾರ ಬಗ್ಗೆ ಹೇಳೋದಲ್ಲ, ದೇವ್ರ ಬಗ್ಗೆನೆ. ಆ ಬಗ್ಗೆ ಬಂದೋಗ್ಬಿಡುತ್ತಾಗಲಿ. ಹಾಂ, ಯಮಧಿಕೃತ್ಯ. ಇವರು ಮುಂದೆ ಒಂದು ಕಾಲ ಸಂಶೋಧಕರು ಬರ್ತಾರೆ ನಮ್ಮಲ್ಲಿ, ರಿಸರ್ಚ್ ಮಾಡ್ತೀವಿ ಅಂತೇಳಿ. ಟೀಕಾರಾಯರು ಶೈವರಾಗಿದ್ರು, ಪರಮೇಶ್ವರ ಭಕ್ತಿ ಎದ್ದಿದ್ದೆ ಪದ ನೋಡಿದ್ರಾ, ಗೊತ್ತಾಯ್ತು. ಅನ್ಫಾರ್ಚುನೇಟ್ಲಿ ಏನಾಗಿರುತ್ತೆ ಅಷ್ಟೊತ್ತಿಗೆ, ಪುಸ್ತಕ ಪೂರ್ತಿ ಸಿಕ್ಕಿರೋದಿಲ್ಲ, ಯಾವುದೋ ನಾಲ್ಕೈದು ವಾಕ್ಯ ಸಿಕ್ಕಿಬಿಡುತ್ತೆ ನೋಡಿದ್ರಾ. ಟೀಕಾರ ಶುದ್ಧ ವೀರ ಶೈವ ಶೈವರೇ, ಶೈವಾಗ್ರಹಣರು ಅಂತ ಹೇಳ್ಬಿಡ್ತ. ಇಂಥ ವಾಕ್ಯಗಳು ಮಿಸ್ಗೈಡ್ ಮಾಡುತ್ತೆ ಎಷ್ಟೋ ಸಲ. ಸುಮದ್ವಿಜಯ ಮೊದಲನೇ ಸಲ ಕೊನೆಯ ಶ್ಲೋಕ ಸಿಕ್ಕಿಬಿಟ್ರೆ ಮುಗಿದೋಯ್ತು. ವಿಶ್ವಮಿಥ್ಯಾ ವಿಹುರ ಗುಣವಾನ್ ಆತ್ಮನಾಮ್ ನಾಸ್ತಿ ಭೇದ, ನಾರಾಯಣ ಪಂಡಿತರು ಮಾಯಾವಾದಿಗಳು, ಅದೇ ಮುಗಿದೋಯ್ತಾರೆ. ಒಂದೇ ವಾಕ್ಯ ಸಿಕ್ಕಿಬಿಟ್ರೆ ಕಥೆ ಆಗೋದಷ್ಟೇ. ಈ ರೀತಿ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ. ನಚಾಸೌ ಸಾಕ್ಷಾತ್ಕಾರ ಮಂತರೇಣ ಉತ್ಪದ್ಯತೆ. ಇದು ಯಾವಾಗ ಸಾಧ್ಯ? ಇದು ಪ್ರಸೀದು. ಯಾವಾಗ ಅವನು ತೋರಿಸ್ತಾರೆ ಅವಾಗ ಕತ್ಲೆ ಮಾಡಿ ಸರಿ ಹೋಗುತ್ತೆ. ಅಲ್ಲಿವರೆಗೂ ತೋರಿಸೋದಿಲ್ಲ, ಬರೀ ಬಿರಿ ಸ್ಕ್ರೀನ್ ಅಷ್ಟೇ. ಇದು ಯಾವತ್ತು ಸಿನಿಮಾ ಆನ್ ಮಾಡ್ತಾನೆ ಪ್ರೊಜೆಕ್ಟರ್, ಅವ ನೋಡೋ ಶುರು ಮಾಡ್ತಾನೆ. ಅದಕ್ಕೆ ಸಾಕ್ಷಾತ್ಕಾರವಾದ ಈ ರೀತಿ ಆಗುತ್ತೆ. ದೇವರು ಕಂಡಾಗ ಏನಾಗುತ್ತೆ, ಎಲ್ಲ ಅವನಿಗೆ ದೇವ್ರ ಬಿಟ್ಟು ಇನ್ನೇನು ಕಾಣದಂತೆ ಆಗಿಬಿಡುತ್ತೆ. ಏನು ಇಲ್ಲ ಅಂತ ಅವ್ರು ಹೇಳ್ತಾರೆ, ಏನು ಇಲ್ಲ ಅಲ್ಲ, ಇನ್ನೊಂದು ಕಾಣೋದಿಲ್ಲ, ಇದೇ ಡಿಫರೆನ್ಸ್. ಏನು ಇಲ್ಲ ಅಂತ ಹೇಳಿದ್ರೆ ಅವ್ರು ಹೇಳಿದರೆ ಅದು ಅದ್ವೈತ. ಏನು ಕಾಣೋದಿಲ್ಲ ದೇವ್ರ ಮುಂದೆ ಅಂದರೆ ಅದ್ವೈತ ಅಷ್ಟೇ. ಇದನ್ನ ಸರಿಯಾಗಿ ಯೋಚನೆ ಮಾಡ್ತಾ ಹೋದರೆ ಅವ್ರಿಗೆ ಇದು ಅರ್ಥ ಆಗದೆ ಕನ್ಫ್ಯೂಸ್ ಮಾಡ್ಕೊಂಡು ಒದ್ದಾಡ್ಬಿಟ್ರು. ನಚಾಸೋ ಸಾಕ್ಷಾತ್ಕಾರ ಮಂತರೇಣ ಉತ್ಪದ್ಯತೆ ಲೋಕೆ ತಥಾ ಆದರ್ಶನ. ತೀಕರ ಎಕ್ಸಾಂಪಲ್ ಕೊಡ್ತಾರೆ. ಲೋಕದ ಎಕ್ಸಾಂಪಲ್ ಕೊಡ್ಬೋದಾ ಅಂದರೆ ಕೊಡಿ, ಲೋಕದಲ್ಲಿ ಇರೋದೇ ಹಾಗೆ ಅಂತ ಹೇಳ್ತಾರೆ. ಸಾಕ್ಷಾತ್ಕಾರವಾದಾಗ, ಇವತ್ತು ಯಾರಿಗೆ ಯಾರು ಬಂದಿಲ್ಲ ಮಾತಾಡ್ತಾರೆ, ದೊಡ್ಡವ್ರು ತಕ್ಷಣ ಮಾತು ತಿಳಿಸ್ಬಿಡ್ತಾರೆ, ಎಲ್ಲ ಮಾತು ಸ್ಟಾಪ್ ಆಗಿಬಿಡುತ್ತೆ. ಅದಕ್ಕೆ ಅವರಿಗೆ ತಾನೇ ಮಾತಾಡಬೇಕಂತೂ ಬೇರೆ ಕಡೆ ಗಮನನ ಕೊಡೋದಿಲ್ಲ. ಆ ರೀತಿ ಧ್ಯಾನದ ಪ್ರಕ್ರಿಯೆ ಇರೋದು. ನಚ ಅವ್ಯಕ್ತ ಸ್ವಭಾವೋ ಭಗವಾನ್ ಸಹಸ್ರೇಣಾಪಿ ಪ್ರಯತ್ನಾನಾಂ ಶಕ್ಯ ಸಾಕ್ಷಾತ್ಕರ್ತು ವಿನಾ ತದನುಗ್ರಹ. ಅಲ್ಲಿಗೆ ನಾಳೆ ದಿವಸ ಸರಿ ಬಿಡಿ. ಇಷ್ಟೆಲ್ಲ ಹೇಳಿದ್ರೆ ಭಕ್ತಿ ಅದಕ್ಕೆ ಬೇಕ್ರಿ. ಒಂದು ಫೈನ್ ಡೇ ಬಗ್ಗೆ ನೋಡಿ ಸಿಕ್ಬಿಡ್ತಾನೆ ದೇವರೆಲ್ಲರೂ ಒಂದು ಕಡೆಗೆ ಹೊತ್ತಾನೆ. ರಾಜಮಹಾರಾಜ ದರ್ಶನ ಆಗಬೇಕಾಗಿತ್ತು, ಏನು ಕಷ್ಟಪಟ್ಟು ಇಂಟರ್ವ್ಯೂ ಸಿಗಲಿಲ್ಲ, ಒಂದು ಮೆರವಣಿಗೆ ಇಟ್ಕೊಂಡು ನೋಡಿಬಿಟ್ಟ, ನನಗೂ ದರ್ಶನ ಆಯಿತು ಅಂತ ಹೊರಟುಬಿಟ್ಟ. ಆಯ್ತಾನೆ, ದೇವ್ರು ಈ ರೀತಿ ನೋಡಿದ್ರೆ ಸಾಕಲ್ಲ. ನಾವ್ಯಾಕೆ ಯಾರೋ ನೋಡ್ತಿರ್ತಾರೆ, ಅವ್ರಿಗೆ ದೇವ್ರು ಕಾಣಿಸ್ತಾನೆ, ನಾವು ನೋಡಿಬಿಟ್ರೆ ಆಯಿತು ಮೋಕ್ಷ ಆಗಿಬಿಡುತ್ತೆ ಅಂತ ಕೇಳಿದರೆ ಆಗೋದಿಲ್ಲ, ತೋರಿಸ್ತಾರೆ. ಅದು ಇಂಪಾರ್ಟೆಂಟ್ ಪಾಯಿಂಟ್, ನಾಳೆ ಅದು ಬರೋದು. ಓಂ ನಾರಾಯಣ ಮೇಘಲಪೂರ್ಣ ಗುಣಾರ್ಣ.